அசேஷகுருமீசேஷம் நாராயணமநாமயம் சம்பிரணம்ய பிரவக்ஷ்யாமி பிரமாணானாம் ஸ்வலக்ஷணம். மங்களாச்சரணை ஹாகூ பிரதிஜ்ஞைகளನ್ನು ಮಾಡಿದ ನಂತರ ಶ್ರೀಮದ್ ಆಚಾರ್ಯರು ಪ್ರಮಾಣಗಳ ಸಾಮಾನ್ಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ಎಷ್ಟೆಲ್ಲ ಪ್ರಮಾಣಗಳ ಪ್ರಭೇದಗಳನ್ನು ಹೇಳ್ತಾ ಇದ್ದಾರೋ ಆ ಎಲ್ಲಾ ಪ್ರಭೇದಗಳಲ್ಲಿಯೂ ಬರತಕ್ಕಂತಹ ಎಲ್ಲ ಪ್ರಮಾಣಗಳಿಗೂ ಅನ್ವಯ ಆಗತಕ್ಕಂತಹ ಒಂದು ಸಮಾನವಾದಂತಹ ಲಕ್ಷಣ ಅದೇನೆಂದರೆ ಯಥಾರ್ಥಂ ಪ್ರಮಾಣಂ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಈ ಥರದ ಲಕ್ಷಣವನ್ನು ಹೇಳ್ತಕ್ಕಂತಹ ವಾಕ್ಯಗಳು ಮುಂದೆನೂ ಅನೇಕ ಬರ್ತವೆ. ಈ ಥರದ ವಾಕ್ಯಗಳಲ್ಲಿ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಲಕ್ಷಣವನ್ನು ಹೇಳುವ ವಾಕ್ಯಗಳಲ್ಲಿ ಎರಡು ಭಾಗಗಳಿರ್ತವೆ. ಒಂದು ಭಾಗದಲ್ಲಿ ಲಕ್ಷ್ಯವನ್ನು ನಿರ್ದೇಶ ಮಾಡ್ತಾರೆ, ಯಾವುದರ ಲಕ್ಷಣವನ್ನು ಹೇಳಿ ಹೊರಟಿದ್ದಾರೋ ಅದನ್ನ ಆ ಹೆಸರಿನಿಂದ ಕರೀತಾರೆ. ಇನ್ನೊಂದು ಭಾಗದಿಂದ ಅದರ ಲಕ್ಷಣವನ್ನು ಹೇಳ್ತಾರೆ. ಪ್ರಕೃತ ಯಥಾರ್ಥಂ ಪ್ರಮಾಣಂ ಅನ್ನುವ ಲಕ್ಷಣ ವಾಕ್ಯವನ್ನು ತೆಗೆದುಕೊಂಡ್ರೆ ಇದರಲ್ಲಿ ಪ್ರಮಾಣಂ ಅಂತ ಲಕ್ಷ್ಯ ನಿರ್ದೇಶ, ಯಥಾರ್ಥಂ ಅನ್ನುವ ಭಾಗದಿಂದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಈ ಲಕ್ಷ್ಯವನ್ನು ಹೇಳತಕ್ಕಂತಹ ಭಾಗ ಯಾವಾಗಲೂ ಒಂದು ಪದದಿಂದ ಕೂಡಿರುತ್ತದೆ. ಲಕ್ಷಣವನ್ನು ಹೇಳತಕ್ಕಂತಹ ಭಾಗ ಒಂದು ಪದವೂ ಆಗಬಹುದು, ಎರಡು ಮೂರು ನಾಲ್ಕು ಪದಗಳು ಆಗಬಹುದು. ಪ್ರಕೃತ ವಾಕ್ಯದಲ್ಲಿ ಪ್ರಮಾಣಂ ಯಥಾರ್ಥಂ ಅಂತ ಒಂದೊಂದೇ ಪದಗಳಿವೆ ಎರಡರಲ್ಲಿಯೂ. ಮುಂದೆ ಹೇಳ್ತಾರೆ ಯಥಾರ್ಥ ಜ್ಞಾನಂ ಕೇವಲಂ ಅಂತ, ಕೇವಲ ಪ್ರಮಾಣಂ ಯಥಾರ್ಥ ಜ್ಞಾನಂ ಅಂತ ಅಲ್ಲಿ ಲಕ್ಷ್ಯ ಲಕ್ಷಣಗಳನ್ನು ಹೇಳ್ತಾರೆ. ಹಾಗೆ ನಿರ್ದೋಷ ಶಬ್ದ ಆಗಮಃ, ಅಲ್ಲಿ ಆಗಮಃ ಅಂತ ಒಂದು ಪದದಿಂದ ಲಕ್ಷ್ಯವನ್ನು ಹೇಳಿ ನಿರ್ದೋಷ ಶಬ್ದ ಅಂತ ಲಕ್ಷಣವನ್ನು ಹೇಳ್ತಾರೆ. ಹೀಗೆ ಲಕ್ಷ್ಯ ನಿರ್ದೇಶ ಮತ್ತು ಲಕ್ಷಣ ಕಥನ ಅಂತ ಎರಡು ಭಾಗಗಳಿಂದ ಲಕ್ಷಣ ವಾಕ್ಯಗಳು ಕೂಡಿರುತ್ತವೆ. ಹಾಗಾದರೆ ಪ್ರಮಾಣ ಅಂದರೆ ಯಾವುದು ಅಂತ ಹೇಳ್ತಾ ಆಚಾರ್ಯರು ಯಥಾರ್ಥಂ ಅಂದರೆ ಯಥಾರ್ಥವಾದದ್ದು ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಲಕ್ಷಣ ಹೇಳಿದ ಹಾಗಾಯಿತು ಅಂತಂದ್ರೆ ಅದನ್ನ ಸ್ವಲ್ಪ ಇಲ್ಲಿ ವಿಶ್ಲೇಷಣೆ ಮಾಡಬೇಕು. ನಾವು ಲೋಕದಲ್ಲೂ ಯಥಾಶಕ್ತಿ ಯಥಾಮತಿ ಎಂಬ ಶಬ್ದಗಳನ್ನು ಬಳಸ್ತೀವಿ. ಯಥಾಶಕ್ತಿ ಅಂದ್ರೆ ಏನರ್ಥ? ನಮ್ಮ ಶಕ್ತಿ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ. ಅದರಂತೆ ಯಥಾರ್ಥಂ ಅಂದರೆ ಅರ್ಥ ಹೇಗಿದೆಯೋ ಅದನ್ನು ಅನುಸರಿಸಿ ಇರುವಂಥದ್ದು. ಅರ್ಥ ಅಂತಂದ್ರೆ ಪದಾರ್ಥಗಳು, ವಸ್ತುಗಳು. ವಸ್ತು ಹೇಗಿದೆಯೋ ಅದನ್ನು ಹಾಗೇ ತಿಳಿಸಿಕೊಡುವಂಥದ್ದು ಅಂತ ಅರ್ಥ. ಇದನ್ನೇ ಯಥಾವಸ್ಥಿತಾರ್ಥ ವಿಷಯೀಕಾರಿ ಅಂತ ಟೀಕಾಕೃತ್ಪಾದರು ವಿವರಿಸ್ತಾರೆ. ವಸ್ತು ಹೇಗಿದೆಯೋ ಹಾಗೇ ಅದನ್ನು ವಿಷಯೀಕರಿಸುವಂಥದ್ದು ಪ್ರಮಾಣ ಅಂತ ಕರೆಯಲ್ಪಡುತ್ತದೆ ಅಂತ ಒಟ್ಟು ಪ್ರಮಾಣದ ಲಕ್ಷಣವನ್ನು ಹೇಳಿದ ಹಾಗಾಯಿತು. ಈ ಪ್ರಮಾಣಗಳು ಎಷ್ಟು ಅಂತ ಹೇಳ್ತಾ ಇದ್ದಾರೆ? ತತ್ ದ್ವಿವಿಧಂ ಕೇವಲಂ ಅನುಪ್ರಮಾಣಂಚ. ಕೇವಲ ಪ್ರಮಾಣ ಅನುಪ್ರಮಾಣ ಎಂಬುದಾಗಿ ಈ ಪ್ರಮಾಣವು ಎರಡು ವಿಧವಾಗಿದೆ. ಅದರಲ್ಲಿ ಕೇವಲ ಪ್ರಮಾಣ ಅಂದರೆ ಯಾವುದು ಅಂತ ಹೇಳ್ತಾ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ. ನಾವು ಏನು ಪ್ರಮಾಣಗಳು ಅಂತ ನೋಡ್ತಾ ಇದ್ದೇವೆ, ಇದರಲ್ಲಿ ಜ್ಞಾನವೂ ಸೇರಿದೆ, ಜ್ಞಾನ ಸಾಧನಗಳೂ ಸೇರಿವೆ. ಅದರಲ್ಲಿ ಯಥಾರ್ಥ ಜ್ಞಾನವನ್ನ ಕೇವಲ ಪ್ರಮಾಣ ಅಂತ ಕರೀತಾರೆ. ಅಂದರೆ ಈ ಶಬ್ದವನ್ನ ನೋಡಿದರೆ ಅದು ಹೇಳುತ್ತೆ. ಕೇವಲ ಕೇವಲ ಪ್ರಮಾಣ ಅಂದ್ರೆ ಏನರ್ಥ? ಅಂದ್ರೆ ಯಾವುದು ಸಾಕ್ಷಾತ್ ಯಥಾವಸ್ಥಿತಾರ್ಥ ವಿಷಯೀಕಾರಿಯಾಗಿದೆಯೋ ಅದು ಕೇವಲ ಪ್ರಮಾಣ. ಜ್ಞಾನಕ್ಕೆ ಸಾಧನವಾದಂತಹ ಮುಂದೇನು ಇಂದ್ರಿಯಗಳು, ಅನುಮಾನ, ಶಬ್ದ ಇವುಗಳನ್ನು ನೋಡ್ತಾ ಇದ್ದೀವಿ. ಇವುಗಳು ಕೂಡ ವಸ್ತುಗಳನ್ನು ವಿಷಯೀಕರಿಸುತ್ತವೆ, ಆದರೆ ಸಾಕ್ಷಾತ್ತಾಗಿ ಅಲ್ಲ, ಜ್ಞಾನದ ದ್ವಾರ. ಅದನ್ನು ಮುಂದೆ ನಾವು ವಿಸ್ತಾರವಾಗಿ ನೋಡ್ತಾ ಇದ್ದೇವೆ. ಅದರಿಂದ ಜ್ಞಾನಕ್ಕೆ ಸಾಕ್ಷಾತ್ತಾಗಿ ವಸ್ತುಗಳನ್ನು ವಿಷಯೀಕರಿಸುವಂತಹ ಸಾಮರ್ಥ್ಯ ಇದೆ. ಆದ್ದರಿಂದ ಅದನ್ನು ಕೇವಲ ಪ್ರಮಾಣ ಅಂತ ಪ್ರತ್ಯೇಕವಾಗಿ ನೋಡ್ತಾ ಇದ್ದಾರೆ. ಉಳಿದವುಗಳು ಪರಂಪರೆಯ ಅಂದರೆ ಜ್ಞಾನದ ಮೂಲಕ ವಸ್ತುಗಳನ್ನು ವಿಷಯೀಕರಿಸ್ತಾ ಇರುವುದರಿಂದ ಅವುಗಳಿಗೆ ಅನುಪ್ರಮಾಣ, ಅನುಸರಿಸಿ ಪ್ರಮಾಣಗಳು. ಯಾವುದನ್ನು ಅನುಸರಿಸಿ? ಜ್ಞಾನವನ್ನು ಅನುಸರಿಸಿ ಅವುಗಳು ವಸ್ತುಗಳನ್ನು ವಿಷಯೀಕರಿಸ್ತಾ ಇವೆ ಅಂತ. ಹೀಗೆ ಸಾಕ್ಷಾತ್ ಮತ್ತು ಪರಂಪರೆಯ ಅವುಗಳಲ್ಲಿರತಕ್ಕಂತಹ ವಸ್ತು ವಿಷಯೀಕಾರಿತ್ವವನ್ನು ಇಟ್ಟುಕೊಂಡು ಈ ವಿಭಾಗವನ್ನು ಮಾಡಿದ್ದಾರೆ. ಏವಂಚ ಯಥಾರ್ಥ ಜ್ಞಾನವನ್ನ ಕೇವಲ ಪ್ರಮಾಣ ಅಂತ ಕರೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದನ್ನ ವಿಚಾರ ಮಾಡಬೇಕು. ಯಾವಾಗಲೂ ಲಕ್ಷಣವನ್ನು ಹೇಳಬೇಕಾದರೆ ಎಷ್ಟು ಕಡಿಮೆಯಲ್ಲಿ ಸಾಧ್ಯವೋ ಅಷ್ಟು ಕಡಿಮೆಯಲ್ಲಿ ಹೇಳಬೇಕು. ಎಷ್ಟು ಹೆಚ್ಚು ಮಾಡಿದರೂ ಕೂಡ ಯಾಕೆ ಆ ವಿಶೇಷಣಗಳನ್ನು ಕೊಟ್ಟಿದ್ದು ಅಂತ ಅದಕ್ಕೆ ಕಾರಣಗಳನ್ನು ಕೊಡಬೇಕು. ಉದಾಹರಣೆಗೆ ಈಗ ಪ್ರಕೃತ ನಾವು ನೋಡ್ತಾ ಇರತಕ್ಕಂಥ ಲಕ್ಷಣವನ್ನೇ ತಗೊಂಡ್ರೆ, ಜ್ಞಾನಂ ಕೇವಲ ಪ್ರಮಾಣಂ ಅಂತ ಹೇಳಿದ್ರೆ ಏನು ತೊಂದರೆ ಇತ್ತು? ಯಾಕೋಸ್ಕರ ಯಥಾರ್ಥ ಜ್ಞಾನಂ ಅಂತ ಕೊಟ್ಟಿದ್ದು ಅಂತ ಈ ತರದ ವಿಚಾರಗಳನ್ನು ಶಾಸ್ತ್ರದಲ್ಲಿ ಮಾಡ್ತಾರೆ. ಕೇವಲ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಹೇಳಿಬಿಟ್ರೆ ಆಗ ಸಂಶಯವೂ ಕೂಡ ಒಂದು ಜ್ಞಾನವೇ ಆಗಿದೆ. ಜ್ಞಾನವೂ ಕೂಡ ಒಂದು ಸಂಶಯವೂ ಕೂಡ ಜ್ಞಾನದ ಪ್ರಭೇದ. ಭ್ರಮಾತ್ಮಕ ಜ್ಞಾನವು ಜ್ಞಾನದ ಪ್ರಭೇದ, ಅವುಗಳು ಕೂಡ ಕೇವಲ ಪ್ರಮಾಣ ಆಗಿಬಿಟ್ಟಾವು. ಇನ್ನು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳೋದಾದರೆ ಕೇವಲ ಪ್ರಮಾಣದ ಲಕ್ಷಣಕ್ಕೆ ಸಂಶಯ ಭ್ರಮಗಳಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಅದಕ್ಕೋಸ್ಕರ ಯಥಾರ್ಥ ಜ್ಞಾನಂ ಅಂತ ಹೇಳಬೇಕು. ಅಂದರೆ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಹೇಳಿದ ಹಾಗಾಯ್ತು. ಸಂಶಯವಾಗಲಿ ಭ್ರಮೆಯಾಗಲಿ ವಸ್ತುವನ್ನು ಇದ್ದ ಹಾಗೆ ವಿಷಯೀಕರಿಸುವುದಿಲ್ಲ, ಆದ್ದರಿಂದ ಕೇವಲ ಪ್ರಮಾಣದ ಲಕ್ಷಣ ಅವುಗಳಲ್ಲಿ ಬರುವುದಿಲ್ಲ, ಅತಿವ್ಯಾಪ್ತಿಯು ಪರಿಹಾರ ಆಗುತ್ತದೆ. ಈ ಸಂದರ್ಭದಲ್ಲಿ ಶ್ರೀ ಟೀಕಾಕೃತ್ವಾದರು ಸಂಶಯ ಅಂದರೆ ಏನು ಅನ್ನೋದರ ಬಗ್ಗೆ ಒಂದು ವಿವೇಚನೆಯನ್ನು ಮಾಡಿದ್ದಾರೆ. ಪ್ರಾಚೀನ ನೈಯಾಯಿಕರಲ್ಲಿ ಸಂಶಯದ ಅನೇಕ ಪ್ರಭೇದಗಳನ್ನೇ ಪೃಥಕ್ಕಾಗಿ ಪರಿಗಣಿಸಿದಂತಹ ಸಂದರ್ಭಗಳಿವೆ. ಅಂದರೆ ಆ ಎಲ್ಲ ಗೊಂದಲವನ್ನು ಪರಿಹಾರ ಮಾಡಿ ಇದಮಿತ್ಥಂ ಎಂಬುದಾಗಿ ನಿಷ್ಕೃಷ್ಟವಾಗಿ ಸಂಶಯದ ಬಗ್ಗೆ ತಿಳಿಸಿಕೊಡತಕ್ಕಂತಹ ಬಹಳ ಅಪರೂಪದ ಭಾಗ ಈ ಸಂದರ್ಭದಲ್ಲಿ ಟೀಕಾದಲ್ಲಿ ಬಂದಿದೆ. ಅವರು ಹೇಳ್ತಾರೆ, ಸಂಶಯ ಅಂದರೆ ಏನು? ಅನವಧಾರಣ ಜ್ಞಾನಂ ಸಂಶಯ. ನಮಗೆ ನಿಶ್ಚಯಾತ್ಮಕವಲ್ಲದ ಯಾವ ಜ್ಞಾನ ಬರುತ್ತದೆ ಅದು ಸಂಶಯ. ಅಂದರೆ ಭ್ರಮವೂ ಕೂಡ ನಿಶ್ಚಯಾತ್ಮಕ ಆಗಿರುತ್ತದೆ, ಅಂದರೆ ಅದು ಸಂಶಯದಲ್ಲಿ ಸೇರುವುದಿಲ್ಲ. ಸಂಶಯ ಅಂತಂದ್ರೆ ನಿಶ್ಚಯ ಇರೋದಿಲ್ಲ, ಅಲ್ಲಿ ಕನ್ಫರ್ಮೇಶನ್ ಇರೋದಿಲ್ಲ, ಡೈಲಮಾ ಇರುತ್ತೆ. ಅಂಥ ಜ್ಞಾನವನ್ನು ಸಂಶಯ ಅಂತ ಹೇಳಿ ಕರೆದಿದ್ದಾರೆ. ಈ ಸಂಶಯ ಎರಡು ತರ ಇದೆ. ಒಂದು, ನಮಗೆ ಯಾವ ವಿಷಯದ ಬಗ್ಗೆ ಸಂಶಯ ಬರದಾ ಇದೆ ಆ ವಿಷಯವನ್ನು ಉಲ್ಲೇಖ ಮಾಡಿ ಅದರಲ್ಲಿ ಕೋಟಿಗಳನ್ನು ಉಲ್ಲೇಖ ಮಾಡದೇ ಇರತಕ್ಕಂಥದ್ದು, ಇನ್ನೊಂದು ಕೋಟಿಗಳನ್ನು ಉಲ್ಲೇಖ ಮಾಡೋದು. ಅಂದ್ರೇನು ಕೋಟಿ ಅಂತಂದ್ರೆ ಪ್ರಕಾರಗಳು. ಉದಾಹರಣೆ ನೋಡೋಣ. ಕಿಂ ಸನ್ಯಕೋಯಂ ವೃಕ್ಷ, ಈ ಮರದ ಹೆಸರೇನು ಅಂತ ಕೇಳ್ತೀವಿ, ಇದನ್ನ ಸಂಶಯ ಅಂತ ಪರಿಗಣಿಸಬೇಕು. ಸಂಶಯದಲ್ಲಿ ನಾನಾ ಪ್ರಕಾರಗಳು ಸಾಮಾನ್ಯವಾಗಿರುತ್ತವೆ. ಇದು ಸ್ಪಷ್ಟ ಆಗಬೇಕಾದ್ರೆ ಇನ್ನೊಂದು ಪ್ರಸಿದ್ಧವಾದಂತಹ ಸಂಶಯವನ್ನು ನೋಡೋಣ. ಒಬ್ಬ ವ್ಯಕ್ತಿಯನ್ನ ತೋರಿಸಿ ಇವನು ಬ್ರಾಹ್ಮಣನೋ ಅಥವಾ ಬೇರೆಯವನೋ, ಇಲ್ಲಿ ಬ್ರಾಹ್ಮಣನೋ ಬೇರೆಯವನೋ ಅಂತ ಬ್ರಾಹ್ಮಣತ್ವ ತದಿತರತ್ವ ಅನ್ನುವ ಎರಡು ಕೋಟಿಗಳನ್ನು ಪ್ರಕಾರಗಳನ್ನು ತೋರಿಸ್ತಾ ಇದ್ದೀವಿ. ಹಾಗೆ ಕಿಂ ಸನ್ಯಕೋಯಂ ವೃಕ್ಷ ಅನ್ನೋದರಲ್ಲಿ ಯಾವ ಕೋಟಿಗಳನ್ನು ತೋರಿಸ್ತಾ ಇಲ್ಲ. ತೋರಿಸೋದಾಗಿದ್ರೆ ಇದರ ಹೆಸರು ಮಾವೋ ಹಲಸೋ ಹುಣಸಿಯೋ ಅಂತ ಆ ಎಲ್ಲ ಹೆಸರುಗಳನ್ನು ಹೇಳಬೇಕಾಗಿತ್ತು. ಆ ಯಾವ ಹೆಸರುಗಳನ್ನು ಹೇಳದೆ ಅವುಗಳನ್ನು ಸಾಮಾನ್ಯವಾಗಿ ಕಿಂ ಸನ್ಯಕಃ ಅನ್ನೋದರಿಂದ ತೋರಿಸಿ ಹೇಳ್ತಾ ಇದ್ದೇವೆ. ಅಂದ್ರೆ ಇದು ಎಲ್ಲಿ ಸಂಶಯದ ಕೋಟಿಗಳು ಅನೇಕ ಇರುತ್ತವೋ ಅಲ್ಲಿ ಅವೆಲ್ಲವನ್ನೂ ಹೇಳೋದನ್ನ ತಪ್ಪಿಸೋದಕ್ಕೋಸ್ಕರ ಕಿಂ ಸನ್ಯಕೋಯಂ ವೃಕ್ಷ ಅಂತ ಒಂದೇ ಪದದಿಂದ ನಿರ್ದೇಶ ಮಾಡ್ತೇವೆ. ಅಂದ್ರೆ ಈ ಪ್ರಶ್ನೆ ಅಂತ ಏನು ಕಾಣ್ತಾ ಇದೆ, ಇದು ಸಂಶಯದಲ್ಲಿ ಸೇರುತ್ತದೆ. ಇನ್ನು ನಿರ್ದಿಷ್ಟ ಕೋಟಿಕಃ, ಆ ಒಂದು ವಸ್ತುವಿನಲ್ಲಿ ನಮಗೆ ಯಾವ ಪ್ರಕಾರಗಳಲ್ಲಿ ಸಂಶಯ ಬಂದಿದೆ ಆ ಪ್ರಕಾರಗಳನ್ನು ನಾವು ಉಲ್ಲೇಖ ಮಾಡ್ತೀವಿ. ಅದರಲ್ಲಿ ಮತ್ತೆ ಎರಡು ವಿಧ ಇದೆ. ಎಷ್ಟು ಸೂಕ್ಷ್ಮವಾಗಿ ಟೀಕಾಕೃತ್ವಾದರೆ ವಿಚಾರ ಮಾಡ್ತಿದ್ದಾರೆ ಅಂತಂದ್ರೆ, ಸಮಾನ ಅನೇಕ ಕೋಟಿ ಅನ್ಯತರ ಕೋಟಿ ಪ್ರಧಾನಶ್ಚ ಇತಿ ದ್ವಿಧ. ನಾವು ಯಾವ ಕೋಟಿಗಳನ್ನು ಉಲ್ಲೇಖ ಮಾಡುತ್ತಿದ್ದೇವೆ ಆ ಎಲ್ಲಾ ಕೋಟಿಗಳಲ್ಲಿಯೂ ಕೂಡ ನಮಗೆ ಸಮಾನವಾದಂತಹ ಒಲವು ಇದ್ದರೆ ಆಗ ಅದನ್ನ ಸಮಾನಾನೇಕ ಕೋಟಿ ಸಂಶಯ ಅಂತ ಕರೀತಾರೆ. ಅಂದರೆ ಕಿಮಯಂ ಬ್ರಾಹ್ಮಣ ತದಿತರೋವ, ಇವನು ಬ್ರಾಹ್ಮಣನೋ ಮನುಷ್ಯನೋ, ಎದುರಿಗೆ ಕಾಣ್ತಾ ಇರೋದು ಮರವೋ ಅಥವಾ ಮನುಷ್ಯನೋ, ಸ್ಥಾಣುರ್ವ ಪುರುಷೋವ, ಈ ತರದ ಸಂಶಯಗಳಲ್ಲಿ ನಮಗೆ ಎರಡೂ ಕೋಟಿಗಳಲ್ಲಿ ಸಮಾನವಾದಂತಹ ನಿರ್ಭರತೆ ಇದೆ. ಇದು ಮನುಷ್ಯನೂ ಆಗಿರಬಹುದು ಅಥವಾ ಇದೊಂದು ಮೋಟು ಗಿಡವೂ ಆಗಿರಬಹುದು ಅಂತ ಎಲ್ಲಿ ನಮಗೆ ಕಾಣತಕ್ಕಂತಹ ವಸ್ತುವಿನಲ್ಲಿ ಎರಡು ಅಥವಾ ಅನೇಕ ಪ್ರಕಾರಗಳು ಒಂದೇ ರೀತಿಯಾಗಿ ಒಂದನ್ನ ಹೆಚ್ಚು ಒಲವು ಇಲ್ಲದೇನೆ ಉಲ್ಲೇಖ ಮಾಡ್ತೀವಿ ಅಂತಹ ಸಂಶಯವನ್ನ ಸಮಾನ ಅನೇಕ ಕೋಟಿ ಸಂಶಯ ಅಂತ. ಇನ್ನು ಇನ್ನೊಂದು, ಅನ್ಯತರ ಕೋಟಿ ಪ್ರಧಾನ, ಅಲ್ಲಿಯೂ ಸಂಶಯ ನಿಶ್ಚಯ ಇಲ್ಲ ನಮಗೆ. ಆದರೆ ಒಂದು ಕಡೆ ಹೆಚ್ಚು ಒಲವಿದೆ. ಅದಕ್ಕೆ ಪ್ರಾಯೇಣ ಅಯಂ ಬ್ರಾಹ್ಮಣ, ಬಹುಶಃ ಇವನು ಬ್ರಾಹ್ಮಣ, ಗೊತ್ತಿಲ್ಲ ಬ್ರಾಹ್ಮಣನೋ ಬೇರೆಯವನೋ, ಆದರೆ ಬಹುಶಃ ಬ್ರಾಹ್ಮಣ. ಈ ಬಹುಶಃ ಅಂತಂದ್ರೆ ನಾವು ಒಂದು ಕೋಟಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ಊಹಾ ಅಂತಲೂ ಕರೀತಾರೆ, ಸಂಭಾವನಾ ಅಂತಲೂ ಕರೀತಾರೆ. ಈ ಪ್ರಮಾಣಗಳ ನಿಷ್ಕೃಷ್ಟ ಜ್ಞಾನವನ್ನ ತಂದುಕೊಡ್ಲಿಕ್ಕೆ ಹೊರಟಿರತಕ್ಕಂತಹ ಈ ಗ್ರಂಥದ ಸಂದರ್ಭದಲ್ಲಿ ಸಂಶಯದ ಈ ಎಲ್ಲ ಪ್ರಭೇದಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳತಕ್ಕಂತಹದ್ದು ಅಗತ್ಯ. ಎಷ್ಟೋ ಸಲ ನಮಗೆ ಬಂದಿರತಕ್ಕಂತಹ ಜ್ಞಾನ ಅದು ಯಾವ ಹಂತದಲ್ಲಿದೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಈ ವಿಶ್ಲೇಷಣೆ ಅಗತ್ಯ ಆಗುತ್ತೆ. ನಮಗೆ ಮೊದಲು ಸಮಾನಾಕಾರಕವಾದಂತಹ ಸಂಶಯ ಬರಬಹುದು, ಇದು ಸರಿಯೋ ತಪ್ಪೋ ಅಂತ. ಆಮೇಲೆ ಇದು ಬಹುಶಃ ಸರಿ ಇರಬಹುದು ಇದು. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಸರಿ ಅಂತ ನಿಶ್ಚಯ ಆಗ್ತಕ್ಕಂಥದ್ದು. ದೇವರ ವಿಷಯದಲ್ಲೂ ಹೀಗೆ ಆಗುತ್ತೆ, ಇರಬಹುದು ಇಲ್ಲದೇ ಇರಬಹುದು ಅಂತ ಸಾಮಾನ್ಯವಾದಂತಹ ಹಂತದಲ್ಲಿ ಬಂದರೆ ಬಹುಶಃ ಇರಬಹುದು ಅಂತ ಇನ್ನೊಂದು ಹಂತದಲ್ಲಿ ಅನಿಸಿ ಕ್ರಮೇಣ ದೇವರು ಅಂತ ಒಬ್ಬ ಇದ್ದಾನೆ ಅಂತ ಹೀಗೆ ನಿಶ್ಚಯ ಬರಬಹುದು. ಹೀಗೆ ಒಂದು ವಸ್ತುವನ್ನು ನಾವು ಅರ್ಥ ಮಾಡಿಕೊಳ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಅನೇಕ ಹಂತಗಳಿವೆ, ಅದನ್ನೆಲ್ಲವೂ ಈ ವಿಶ್ಲೇಷಣೆ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಹೀಗೆ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಕೇವಲ ಪ್ರಮಾಣದ ಲಕ್ಷಣದಲ್ಲಿ ಯಥಾರ್ಥ ಅನ್ನೋ ಪದವನ್ನು ಕೊಟ್ಟಿದ್ದಾರೆ. ಇದನ್ನು ಕೊಡದೇ ಹೋದರೆ ಸಂಶಯವೂ ಕೂಡ ಕೇವಲ ಪ್ರಮಾಣ ಆಗಿಬಿಡ್ತಾ ಇತ್ತು. ಅಂದರೆ ಯಥಾರ್ಥ ಪದವನ್ನು ಕೊಡಬೇಕು.